this church,
ಈ ಸಭೆಯಲ್ಲಿ
we seek to emphasize that Jesus is our example.
ಯೇಸು ಸ್ವಾಮಿ ನಮ್ಮ ಮಾದರಿಯಾಗಿದ್ದಾರೆ ಎಂಬುವಂತ ವಿಷಯವನ್ನು ಒತ್ತಿ ಹೇಳುವಂತ ಪ್ರಯತ್ನ ನಾವಿಲ್ಲಿ ಮಾಡ್ತೇವೆ.
We don't just believe in him.
ನಾವು ಕೇವಲ ಆತನಲ್ಲಿ ನಂಬಿಕೆ ಇಡೋದು ಮಾತ್ರ ಅಲ್ಲ,
but we seek to follow him.
ನಾವು ಆತನನ್ನ ಹಿಂಬಾಲಿಸುವುದನ್ನ ಹುಡುಕುತ್ತೇವೆ.
I would say that should be the one distinguishing feature of our church.
ನಾನು ಹೇಳಲು ಇಷ್ಟಪಡ್ತೇನೆ, ನಮ್ಮ ಸಭೆಯಲ್ಲಿ ಈ ಒಂದು ಅಂಶವು ಒಂದು ವ್ಯತ್ಯಾಸವುಳ್ಳಂತ ಮುಖ್ಯ ಲಕ್ಷಣವಾಗಿದೆ.
ಕಂಪೇರ್ಡ್ ಟು ಮೋಸ್ಟ್ ಅದರ್ ಚರ್ಚಸ್ ವೇರ್ ದೇ ಎಂಫಸೈಸ್ ಬಿಲೀವ್ ಇನ್ ಹಿಮ್,
ಬಹಳಷ್ಟು ಸಭೆಗಳಲ್ಲಿ ಆತನಲ್ಲಿ ನಂಬಿಕೆ ಇಡುವುದರ ಕುರಿತಾಗಿ ಮಾತ್ರ ಒತ್ತಿ ಹೇಳುವಂತದ್ದಾಗಿರುತ್ತದೆ.
ಬಿಲೀವ್ ಇನ್ ಹಿಮ್ ಬಿಕಾಸ್ ಯು ಕ್ಯಾನ್ ಬಿ ಫರ್ಗಿವನ್,
ನೀವು ಆತನಲ್ಲಿ ನಂಬಿಕೆ ಇಡಬೇಕು ಯಾಕಂದ್ರೆ ಕ್ಷಮಿಸಲ್ಪಡ್ತೀರಿ ಅನ್ನುವಂತ ವಿಷಯ.
ಆರ್ ಬಿಲೀವ್ ಇನ್ ಹಿಮ್ ಅಂಡ್ ಯು ಕ್ಯಾನ್ ಬಿ ಹೀಲ್ಡ್,
ನೀವು ಆತನಲ್ಲಿ ನಂಬಿಕೆ ಇಡಬೇಕು ಯಾಕಂದ್ರೆ ಸ್ವಸ್ಥ ಹೊಂದುತ್ತೀರಿ ಅನ್ನುವಂತ ವಿಷಯ.
ಬಿಲೀವ್ ಇನ್ ಹಿಮ್ ಅಂಡ್ ಯು ವಿಲ್ ಬಿ ಫಿಲ್ಡ್ ವಿತ್ ದಿ ಹೋಲಿ ಸ್ಪಿರಿಟ್,
ನೀವು ಆತನಲ್ಲಿ ನಂಬಿಕೆ ಇಡಬೇಕು ಯಾಕಂದ್ರೆ ಪವಿತ್ರಾತ್ಮನಿಂದ ತುಂಬಿಸಲ್ಪಡ್ತೀರಿ.
ಬಿಲೀವ್ ಇನ್ ಹಿಮ್ ಅಂಡ್ ಯು ವಿಲ್ ಟೇಕ್ ಯು ಟು ಹೆವೆನ್,
ಆತನು ನಿಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಲು ಆತನ ನಂಬಿಕೆ ಇಡಬೇಕು.
ಆಲ್ ದೀಸ್ ಥಿಂಗ್ಸ್ ಆರ್ ಟ್ರೂ,
ಇವೆಲ್ಲ ಸಂಗತಿಗಳು ಸತ್ಯ.
ಅಂಡ್ ವಿ ಪ್ರೀಚ್ ದಟ್ ಆಲ್ಸೋ,
ನಾವು ಕೂಡ ಅದನ್ನ ಪ್ರಸಂಗ ಮಾಡ್ತೀವಿ.
ಬಟ್
ಆದರೆ
ಡು ಯು ನೋ ದಟ್ ಜೀಸಸ್ ನೆವರ್ ಹಾರ್ಡ್ಲಿ ಎವರ್ ಸೆಡ್ ಬಿಲೀವ್ ಇನ್ ಮೀ,
ಯೇಸು ಸ್ವಾಮಿ ಬಹಳ ಕಡಿಮೆ ಹೇಳಿದ್ದು ನನ್ನಲ್ಲಿ ನಂಬಿಕೆ ಇಡ್ರಿ ಎಂಬುದಾಗಿ.
ರೀಡ್ ದ ಗಾಸ್ಪಲ್ಸ್,
ನೀವು ಸುವಾರ್ತೆಗಳನ್ನ ಓದ್ ನೋಡ್ರಿ.
ಟೇಕ್ ಅ ಕನ್ಕಾರ್ಡೆನ್ಸ್ ಅಂಡ್ ಚೆಕ್, ಹಿ ಹಾರ್ಡ್ಲಿ ಎವರ್ ಸೆಡ್ ಬಿಲೀವ್ ಇನ್ ಮೀ.
ನೀವು ಕನ್ಕಾರ್ಡೆನ್ಸ್ ಗಳನ್ನ ತೆಗೆದು ನೋಡುವುದಾದ್ರೆ ಅಲ್ಲಿ ಬಹಳ ವಿರಳ ಯೇಸು ಸ್ವಾಮಿ ಹೇಳಿದ್ದು ನನ್ನಲ್ಲಿ ನಂಬಿಕೆ ಇಡ್ರಿ ಅಂತ.
ಬಟ್ ಸೋ ಆಫನ್ ಹಿ ಸೆಡ್ ಫಾಲೋ ಮೀ, ಫಾಲೋ ಮೀ, ಫಾಲೋ ಮೀ.
ಆದ್ರೆ ಬಹಳಷ್ಟು ಬಾರಿ ಯೇಸು ಸ್ವಾಮಿ ಹೇಳಿದ್ದಾರೆ ನನ್ನನ್ನು ಹಿಂಬಾಲಿಸಿರಿ, ನನ್ನನ್ನು ಹಿಂಬಾಲಿಸಿರಿ, ನನ್ನನ್ನು ಹಿಂಬಾಲಿಸಿರಿ ಅಂತ.
ಸೋ From there I conclude.
ಅದರಿಂದ ನಾನು ಏನು ನಿರ್ಧಾರಕ್ಕೆ ಬಂದೆ ಅಂದ್ರೆ,
ದಟ್ ದ ರಿಯಲ್ ಎವಿಡೆನ್ಸ್ ಆಫ್ ಮೈ ಫೇತ್,
ನನ್ನ ನಂಬಿಕೆಯ ನಿಜವಾದ ರುಜುವಾತು ಏನಪ್ಪಾ ಅಂದ್ರೆ,
ಇಸ್ ದಟ್ ಐ ಆಮ್ ಫಾಲೋಯಿಂಗ್ ಹಿಮ್,
ನಾನು ಆತನನ್ನ ಹಿಂಬಾಲಿಸುವುದಾಗಿರುತ್ತದೆ.
ಇಫ್ ಐ ಆಮ್ ನಾಟ್ ಫಾಲೋಯಿಂಗ್ ಹಿಮ್, ಮೈ ಫೇತ್ ಇಸ್ ಪ್ರಾಬಬ್ಲಿ ಅ ಇಂಟೆಲೆಕ್ಚುಯಲ್ ಫೇತ್.
ನಾನು ಆತನನ್ನ ಹಿಂಬಾಲಿಸುತ್ತಿಲ್ಲವಾದಲ್ಲಿ ನನ್ನ ನಂಬಿಕೆಯು ಕೇವಲ ಬುದ್ಧಿವಂತಿಕೆಯಿಂದ ಮಾತ್ರ ಕೂಡಿರುತ್ತದೆ.
ಇಟ್ ಡಸ್ ನಾಟ್ ಪ್ರೊಡ್ಯೂಸ್ ಎನಿ ಚೇಂಜ್ ಇನ್ ಮೈ ಲೈಫ್,
ಅದು ನನ್ನ ಜೀವಿತದಲ್ಲಿ ಬದಲಾವಣೆಗಳನ್ನ ತರುತ್ತಿರುವುದಿಲ್ಲ.
ಸೊ ವಿ ಲುಕ್ಡ್ ಜಸ್ಟ್ ನೌ ಅಟ್ ಜೀಸಸ್ ಎಕ್ಸಾಂಪಲ್ ಇನ್ ಲೂಕ್ ಚಾಪ್ಟರ್ 2.
ಲೂಕ ಎರಡನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯ ಮಾದರಿಯನ್ನ ನೋಡಿಕೊಳ್ಳುತ್ತಿದ್ದೆವು.
ವಿ ಸಾ ಹೌ ಇನ್ ಹಿಸ್ ಯಂಗರ್ ಡೇಸ್ ವಿ ಕ್ಯಾನ್ ಸ್ಟಾರ್ಟ್ ಫಾಲೋಯಿಂಗ್ ಜೀಸಸ್ ಫ್ರಮ್ ದ ಟೈಮ್ ಹಿ ವಾಸ್ ಯಂಗ್.
ಹೇಗೆ ಯೇಸು ತಮ್ಮ ಯೌವನದ ದಿನಗಳಲ್ಲಿ ಇದ್ರು ಎಂಬುದನ್ನು ನಾವು ನೋಡಿಕೊಂಡ್ವಿ. ನಾವು ನಿಜವಾಗಲೂ ಯೇಸುವನ್ನು ಹಿಂಬಾಲಿಸಬೇಕಪ್ಪ ಅಂದ್ರೆ ಆತನು ಯೌವನಸ್ಥ ದಿನದಲ್ಲಿ ಇದ್ದಂತದ್ರಿಂದ ಪ್ರಾರಂಭಿಸಬೇಕು.
ಬಿಕಾಸ್ ದೇರ್ ಆರ್ ಮೆನಿ ಥಿಂಗ್ಸ್ ದೇರ್,
ಯಾಕಂದ್ರೆ ಅಲ್ಲಿ ಅನೇಕ ಸಂಗತಿಗಳಿವೆ.
ವಿ ಸಾ ದಟ್ ಹಿ ವಾಸ್ ಡಿಸ್ಕಸಿಂಗ್ ದ ಸ್ಕ್ರಿಪ್ಚರ್ ಅಟ್ ದಿ ಏಜ್ ಆಫ್ 12.
ನಾವು ನೋಡಿಕೊಂಡ್ವಿ ಯೇಸು ಸ್ವಾಮಿ 12ನೇ ವಯಸ್ಸಿನಲ್ಲಿರುವಾಗ ಶಾಸ್ತ್ರಗಳನ್ನ ಚರ್ಚೆ ಮಾಡ್ತಾ ಇದ್ರು ಅಂತ.
ವಾಟ್ ಎನ್ ಎಕ್ಸಾಂಪಲ್,
ಎಂತಹ ಒಂದು ಉದಾಹರಣೆ ಅಥವಾ ಮಾದರಿ.
ವಿತ್ ದ ಗ್ರೇಟ್ ಸ್ಕಾಲರ್ಸ್,
ದೊಡ್ಡ ದೊಡ್ಡ ಶಾಸ್ತ್ರಿಗಳು ಪಂಡಿತರೊಟ್ಟಿಗೆ ಅದು.
ಅಂಡ್ ಹಿ ಕುಡ್ ಡಿಸ್ಕಸ್ ದಟ್ ಬಿಕಾಸ್ ಹಿ ಹ್ಯಾಡ್ ಸ್ಪೆಂಟ್ ಆಲ್ ದೋಸ್ ಇಯರ್ಸ್ ಮೇ ಬಿ ಫ್ರಮ್ ದಿ ಏಜ್ ಆಫ್ 5 ಟು 12 ಟು ಗೆಟ್ ಟು ನೋ ದ ಬೈಬಲ್.
ಅವರು ಆ ರೀತಿಯ ಚರ್ಚೆ ಮಾಡ್ತಾ ಇದ್ರು, ಕಾರಣ ಏನಪ್ಪಾ ಅಂದ್ರೆ 5ನೇ ಅಥವಾ 6ನೇ ವಯಸ್ಸಿನಿಂದ ಅವರು ಸತ್ಯವೇದವನ್ನ ಅರಿಯುತ್ತಾ ಬರ್ತಾ ಇದ್ರು.
ಸೊ ದಟ್ ಇಸ್ ದ ಫಸ್ಟ್ ಥಿಂಗ್ ರಿಟನ್ ಅಬೌಟ್ ಜೀಸಸ್ ಆಸ್ ಹಿ ವಾಸ್ ಗ್ರೋಯಿಂಗ್.
ಅದು ಮೊದಲ ಸಂಗತಿ ಯೇಸು ಸ್ವಾಮಿ ಬಗ್ಗೆ ಬರೆಯುತ್ತಿರುವಂತದ್ದು, ಅದು ಯೇಸು ಸ್ವಾಮಿ ಬೆಳೆಯುತ್ತಿರುವ ಸಂದರ್ಭದಲ್ಲಿ.
ದಟ್ ಹಿ ವಾಸ್ ಡಿಸ್ಕಸಿಂಗ್ ದ ಬೈಬಲ್ ವಿತ್ ಓಲ್ಡರ್ ಪೀಪಲ್,
ಅವರು ಹಿರಿಯರೊಟ್ಟಿಗೆ ಸತ್ಯವೇದವನ್ನ ಚರ್ಚೆ ಮಾಡ್ತಾ ಇದ್ರು.
ಸೊ ಬಿಫೋರ್ ಎ ಲಾಟ್ ಆಫ್ ಪೀಪಲ್ ವಾಂಟ್ ಟು ಫಾಲೋ ಜೀಸಸ್ ಅಂಡ್ ಹೀಲಿಂಗ್ ದ ಸಿಕ್ ಅಂಡ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್,
ಅನೇಕರು ಸ್ವಸ್ಥತೆ ಮಾಡುವ ವಿಷಯದಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಗಳನ್ನು ಮಾಡುವ ವಿಷಯದಲ್ಲಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಬೇಕು ಅಂತ ಅಂದ್ಕೊಳ್ತಾರೆ. ಅವರು ಬೋಧಕರಾಗಬೇಕು ಅಂತ ಇಷ್ಟಪಡ್ತಾರೆ, ಯೇಸು ಸ್ವಾಮಿ ರೀತಿಯಲ್ಲಿ ಪ್ರಸಂಗ ಮಾಡಬೇಕು ಅಂತ ಇಷ್ಟಪಡ್ತಾರೆ. ನಾನೆಲ್ಲರಿಗೂ ಹೇಳಕ್ ಇಷ್ಟಪಡ್ತೇನೆ ಅಂತವರಿಗೆ, ಪ್ರಿಯ ಸಹೋದರ ಮತ್ತು ಸಹೋದರಿ, ಕಿಂಡರ್ ಗಾರ್ಡನ್ ಅಂದ್ರೆ ಅಂಗನವಾಡಿಯಿಂದ ಪ್ರಾರಂಭಿಸಿರಿ.
ಲೆಟ್ಸ್ ನಾಟ್ ಟ್ರೈ ಟು ಜಂಪ್ ಟು ಸ್ಟ್ಯಾಂಡರ್ಡ್ 8 ಆರ್ 9. ಗ್ರೇಡ್ 8 ಆರ್ 9
ಎಂಟನೇ ತರಗತಿ ಅಥವಾ 9ನೇ ತರಗತಿಗೆ ಬಹಳ ಬೇಗ ಹಾರಿ ಹೋಗ್ಬೇಡ್ರಿ.
ಸ್ಟಾರ್ಟ್ ಇನ್ ದ ಕಿಂಡರ್ ಗಾರ್ಡನ್. ವಾಟ್ ಆರ್ ದ ಫಸ್ಟ್ ಥಿಂಗ್ ವಿ ರೀಡ್ ಅಬೌಟ್ ಜೀಸಸ್?
ಅಂಗನವಾಡಿಯಿಂದ ಪ್ರಾರಂಭಿಸ್ರಿ. ಯೇಸು ಸ್ವಾಮಿ ಕುರಿತಾಗಿ ನಾವು ಮೊದಲ ಸಂಗತಿ ಓದುವಂತದ್ದೇನು ಹಾಗಾದ್ರೆ,
ಹಿ ನ್ಯೂ ದ ಬೈಬಲ್ ಎನಫ್ ಟು ಡಿಸ್ಕಸ್ ವಿತ್ ಪೀಪಲ್ ಹೂ ಆರ್ ಸ್ಕಾಲರ್ಸ್ ಇನ್ ದ ಬೈಬಲ್.
ಸತ್ಯವೇದದ ಪಂಡಿತರೊಟ್ಟಿಗೆ ಚರ್ಚೆ ಮಾಡುವ ಮಟ್ಟಕ್ಕೆ ಯೇಸು ಸ್ವಾಮಿ ಸತ್ಯವೇದವನ್ನ ಅರಿತಿದ್ರು.
ನೌ ಹಿ ವಾಸ್ ನಾಟ್ ಬಾರ್ನ್ ವಿತ್ ಆಲ್ ದಟ್ ಸ್ಟಫ್ ಫಾರ್ ದ ಬೈಬಲ್ ಸ್ಟಫ್ ಇನ್ ಹಿಸ್ ನಾಲೆಜ್.
ಯೇಸು ಸ್ವಾಮಿಯು ಸತ್ಯವೇದದ ತಿಳುವಳಿಕೆಗೆ ಅಂಟಿಕೊಂಡು ಕೂತಿರಲಿಲ್ಲ.
ಹಿ took trouble, and remember those days there was no printed Bible like this.
ಈ ದಿನಗಳಲ್ಲಿ ಇದ್ದಂತೆ ಆ ದಿನಗಳಲ್ಲಿ ಮುದ್ರಿತ ಸತ್ಯವೇದ ಇರಲಿಲ್ಲ, ಅವರು ಅದಕ್ಕೆ ಶ್ರಮೆ ಪಡಬೇಕಾಗಿತ್ತು.
As I've often said,
ನಾನು ಅನೇಕ ಬಾರಿ ಹೇಳಿದ ಹಾಗೆ,
he had to go to the synagogue, ask the rabbi, please read something, and he would memorize that.
ಅವರು ಸಭೆಗೆ ಹೋಗಿ ರಬ್ಬಾಯಿಗಳಿಗೆ ಕೇಳ್ತಾ ಇದ್ರು ಏನೋ ಒಂದು ಓದ್ರಿ ಅಂತ. ಅದನ್ನ ಓದಿದ ನಂತರ ಅದನ್ನ ಜ್ಞಾಪಕ ಮಾಡ್ಕೊಳ್ತಾ ಇದ್ರು ಯೇಸು ಸ್ವಾಮಿ.
Meditate on it, go back the next day.
ಅದನ್ನ ಧ್ಯಾನಿಸ್ತಿದ್ರು ಮತ್ತು ಮರುದಿನ ಹೋಗ್ತಾ ಇದ್ರು.
And that's how at the age of 12 he knew enough to discuss the Bible with scholars.
ಹಾಗಾಗಿ 12ನೇ ವಯಸ್ಸಿನಲ್ಲಿ ಯೇಸು ಸ್ವಾಮಿ ಸತ್ಯವೇದದ ಪಂಡಿತರೊಟ್ಟಿಗೆ ಶಾಸ್ತ್ರಿಗಳೊಟ್ಟಿಗೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು.
So when we talk about following Jesus, where should we begin?
ನಾವು ಯೇಸು ಸ್ವಾಮಿಯನ್ನು ಹಿಂಬಲಿಸಬೇಕು ಅನ್ನುವಂತ ವಿಷಯದಲ್ಲಿ ಮಾತನಾಡುವಾಗ ಎಲ್ಲಿಂದ ಪ್ರಾರಂಭಿಸಬೇಕು?
Don't begin in grade 8. In the kindergarten, what's the first thing we read about Jesus?
8ನೇ ತರಗತಿಯಿಂದ ಪ್ರಾರಂಭಿಸಬೇಡ್ರಿ, ಅಂಗನವಾಡಿಯಿಂದ ಪ್ರಾರಂಭಿಸಿರಿ. ಮೊದಲ ಸಂಗತಿ ಯೇಸುವಿನ ಕುರಿತಾಗಿ ನಾವು ಏನಂತ ಓದುತ್ತೇವೆ?
He knew the scriptures.
ಯೇಸು ಸ್ವಾಮಿಗೆ ವಚನಗಳ ಬಗ್ಗೆ ಗೊತ್ತಿತ್ತು.
So that's the first thing I want to ask all of you, dear brothers and sisters, those who are part of this church.
ಈ ಸಭೆಯ ಭಾಗವಾಗಿರುವಂತ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾನು ನಿಮಗೆ ಕೇಳುವಂತ ಮೊದಲ ಸಂಗತಿ ಏನಪ್ಪಾ ಅಂದ್ರೆ,
I don't have any responsibility for others.
ನನಗೆ ಬೇರೆಯವರ ಬಗ್ಗೆ ಜವಾಬ್ದಾರಿ ಇಲ್ಲ.
Do you seek to begin here?
ನೀವು ಇಲ್ಲಿ ಪ್ರಾರಂಭಿಸುವುದನ್ನು ಹುಡುಕ್ತಾ ಇದ್ದೀರಾ?
Knowing the scriptures,
ವಚನಗಳನ್ನು ತಿಳಿದುಕೊಳ್ಳೋದು ಅಥವಾ ಅರಿತುಕೊಳ್ಳುವುದು.
If you fail here,
ನೀವು ಇಲ್ಲಿ ಸೋಲೋದಾದ್ರೆ,
it's like trying to go to 7th or 8th grade without learning ABC and elementary mathematics.
ABC ಅಥವಾ ಮೂಲ ತತ್ವಗಳನ್ನು ಕಲಿದನೆ ನೀವು 7ನೇ ಅಥವಾ 8ನೇ ತರಗತಿಗೆ ಹಾರಿ ಹೋದ ಹಾಗೆ ಇರುತ್ತದೆ.
The second thing I want you to see here is,
ಎರಡನೇ ಸಂಗತಿ ನೀವು ನೋಡಬೇಕಾಗಿರೋದು ಏನಪ್ಪಾ ಅಂದ್ರೆ, ಇಲ್ಲಿ
right at the beginning of Jesus' life when he was 12 years old,
ಯೇಸು ಸ್ವಾಮಿ 12ನೇ ವಯಸ್ಸಿನಲ್ಲಿರುವಾಗ ಅವರ ಪ್ರಾರಂಭದ ಜೀವಿತದಲ್ಲಿ,
Luke chapter 2 again verse 51,
ಲೂಕ 2 51ನೇ ವಚನ,
he went down with his parents, earthly parents, and came to Nazareth.
ಅವರು ತಮ್ಮ ಇಹಲೋಕದ ಪೋಷಕರೊಟ್ಟಿಗೆ ನಜರೇತಿಗೆ ಬರುತ್ತಾರೆ.
And listen to this.
ಇದನ್ನು ಕೇಳಿಸ್ಕೊಳ್ರಿ.
He continued in subjection to them.
ಅವರಿಗೆ ಅಧೀನರಾಗುವುದನ್ನ ಮುಂದುವರಿಸುತ್ತಾ ಬಂದರು.
And the next thing we read about Jesus is in Luke chapter 3 at the age of 30.
30ನೇ ವಯಸ್ಸಿನಲ್ಲಿ ಯೇಸು ಸ್ವಾಮಿ ಇರುವಾಗ ಮುಂದಿನ ಸಂಗತಿ ಯೇಸುವಿನ ಕುರಿತಾಗಿ ನಾವು ಲೂಕ 3ರಲ್ಲಿ ಓದುತ್ತೇವೆ.
From the age of 12 to 30, nothing else is written.
12ರಿಂದ 30ನೇ ವಯಸ್ಸಿನವರೆಗೂ ಏನು ಬರೆದಿಲ್ಲ.
The next is in chapter 3:21, he goes to get baptized. That's his 30 years old.
3ನೇ ಅಧ್ಯಾಯ 21ನೇ ವಚನ ಇಲ್ಲಿ ಹೇಳುತ್ತೆ, ಅವರು 30ನೇ ವಯಸ್ಸಿನಲ್ಲಿರುವಾಗ ಬಾಪ್ತಿಸ್ಮ ಅಥವಾ ದೀಕ್ಷಾ ಸ್ನಾನ ಪಡೆದುಕೊಂಡರು ಅಂತ.
So what was he doing between the age of 12 and 30?
12ರಿಂದ 30ನೇ ವಯಸ್ಸಿನ ಮಧ್ಯದಲ್ಲಿ ಯೇಸು ಸ್ವಾಮಿ ಹಾಗಾದ್ರೆ ಏನ್ ಮಾಡ್ತಾ ಇದ್ರು?
That's more important for us to know.
ಅದು ನಮಗೆ ಬಹಳ ಪ್ರಾಮುಖ್ಯತೆ ಇದೆ ತಿಳಿದುಕೊಳ್ಳಲು.
Because after the age of 30, most of the things he did.
30ನೇ ವಯಸ್ಸಿನ ನಂತರ ಯೇಸು ಸ್ವಾಮಿ ಅನೇಕ ಸಂಗತಿಗಳನ್ನು ಮಾಡಿದ್ರು ಅಥವಾ ಕಾರ್ಯಗಳನ್ನು ಮಾಡಿದ್ರು.
Most of us can never do.
ನಾವ್ಯಾರೂ ಕೂಡ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ.
We can't heal the sick.
ನಾವು ಅಸ್ವಸ್ಥರನ್ನ ಸ್ವಸ್ಥ ಮಾಡಲಾಗಲ್ಲ.
We can't raise the dead. We can't cleanse the lepers.
ಸತ್ತದ್ರಿಂದ ಎಬ್ಬಿಸಲು ಆಗಲ್ಲ, ಕುಷ್ಠರೋಗಿಗಳನ್ನು ವಾಸಿ ಮಾಡಲು ಆಗಲ್ಲ ನಮ್ಮ ಕೈಲಿ.
And 99.9% of believers cannot even preach like him.
ಶೇಕಡ 99.99% ವಿಶ್ವಾಸಿಗಳು ಆತನಂತೆ ಪ್ರಸಂಗ ಮಾಡಲು ಆಗೋದಿಲ್ಲ.
So what are we going to do reading the rest of what Jesus did from the age of 30 onwards?
ಯೇಸುವು 30ನೇ ವಯಸ್ಸಿನ ನಂತರ ಮಾಡಿದಂತವುಗಳನ್ನು ನಾವು ಓದಿದ ನಂತರ ನಾವು ಏನ್ ಮಾಡಬೇಕು ಹಾಗಾದ್ರೆ?
We must humble ourselves.
ನಮ್ಮನ್ನ ನಾವು ತಗ್ಗಿಸಿಕೊಳ್ಳಬೇಕು.
And say, Lord, I don't want to do what you did at the age of 30.
ಕರ್ತರೆ, ನೀವು 30ನೇ ವಯಸ್ಸಿನಲ್ಲಿ ಏನ್ ಮಾಡಿದ್ರಲ್ಲ ಅದನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ.
Let me start doing what you did at the age of 12.
12ನೇ ವಯಸ್ಸಿನಲ್ಲಿ ನೀವೇನು ಮಾಡಿದ್ರಲ್ಲ ಅದನ್ನ ಮಾಡುವಂತೆ ನಮಗೆ ಸಹಾಯ ಮಾಡ್ರಿ ಅಂತ ಕೇಳ್ಕೊಳ್ಬೇಕು.
ಫಸ್ಟ್ ಆಫ್ ಆಲ್ ಅಟ್ ದಿ ಏಜ್ ಆಫ್ 5,
ಮೊದಲನೆಯದಾಗಿ 5ನೇ ವಯಸ್ಸಿನಲ್ಲಿ
ಟು ನೋ ದಿ ಸ್ಕ್ರಿಪ್ಚರ್ಸ್ ಬೈ ದಿ ಏಜ್ ಆಫ್ 12, ದಟ್ಸ್ 1.
12ನೇ ವಯಸ್ಸಿಗೆ ಬರೋದ್ರೊಳಗೆ ವಚನವನ್ನ ತಿಳಿದುಕೊಂಡಿರುವಂತದ್ದು.
ವನ್ಸ್ ಹಿ ಗಾಟ್ ಟು ದಿ ಏಜ್ ಆಫ್ 12, ವಾಟ್ ಡಿಡ್ ಹಿ ಡು?
12ನೇ ವಯಸ್ಸಿಗೆ ಬಂದ ನಂತರ ಯೇಸು ಏನ್ ಮಾಡಿದ್ರು?
ವರ್ಸ್ 51, ಹಿ ಕಂಟಿನ್ಯೂಡ್ ಇನ್ ಸಬ್ಜೆಕ್ಷನ್ ಟು ಹಿಸ್ ಅರ್ಥ್ಲಿ ಪೇರೆಂಟ್ಸ್.
51ನೇ ವಚನ ಹೇಳೋ ಪ್ರಕಾರ ಅವರು ತಮ್ಮ ಇಹಲೋಕದ ತಂದೆ ತಾಯಿಗೆ ಅಧೀನರಾಗುತ್ತಾ ಬಂದರು ಅಂತ ಹೇಳಲ್ಪಟ್ಟಿದೆ.
ಒನ್ ಸೆಂಟೆನ್ಸ್,
ಒಂದೇ ಒಂದು ಹೇಳಿಕೆಯಲ್ಲಿದೆ.
ದಟ್ ಡಿಸ್ಕ್ರೈಬ್ಸ್ 18 years of his life.
ಯೇಸು ಸ್ವಾಮಿಯ 18 ವರ್ಷದ ಜೀವಿತವು ಅದರಲ್ಲಿ ಒಳಗೊಂಡಿದೆ.
From 12 to 30.
12 30ನೇ ವಯಸ್ಸಿನ ವರೆಗೆ.
Those are the first footsteps of Jesus.
ಅದು ಯೇಸು ಸ್ವಾಮಿಯ ಮೊದಲ ಹೆಜ್ಜೆ ಜಾಡು.
So if you really want to follow Jesus,
ನೀವು ನಿಜವಾಗಲೂ ಯೇಸುವನ್ನ ಹಿಂಬಾಲಿಸಬೇಕೆಂದೇ ಆದಲ್ಲಿ,
and you don't want to just talk about it as a theory,
ಇದನ್ನ ಕೇವಲ ಒಂದು ಪಾಠವಾಗಿ ಓದಬೇಡ್ರಿ ಅಥವಾ ತಿಳ್ಕೊಬೇಡ್ರಿ.
You're serious about it. This is where you begin.
ನೀವು ನಿಜವಾಗಲೂ ಗಂಭೀರವಾಗಿ ಇರೋದಾದ್ರೆ ಇಲ್ಲಿಂದ ಪ್ರಾರಂಭಿಸಿರಿ.
Subjection to authority.
ಅಧಿಕಾರಕ್ಕೆ ಅಧೀನರಾಗಿರ್ರಿ.
And that's why the Bible says.
ಅದಕ್ಕಾಗಿ ಸತ್ಯವೇದವು ಈ ರೀತಿಯಾಗಿ ಹೇಳುತ್ತೆ.
Children, obey your parents.
ಚಿಕ್ಕ ಮಕ್ಕಳೇ ನಿಮ್ಮ ತಂದೆ ತಾಯಿಗೆ ವಿಧೇಯರಾಗಿರ್ರಿ ಎಂಬುದಾಗಿ.
That's why the most important thing you must teach your children is obedience.
ನಿಮ್ಮ ಮಕ್ಕಳಿಗೆ ಕಲಿಸಬೇಕಾದಂತಹ ಅತಿ ಪ್ರಮುಖ ಅಂಶ ಯಾವುದಪ್ಪ ಅಂದ್ರೆ ವಿಧೇಯತೆಯಾಗಿದೆ.
ಡೋಂಟ್ ಟೇಕ್ ಡಿಸೊಬೀಡಿಯನ್ಸ್ ಲೈಟ್ಲಿ.
ಅವಿಧೇಯತೆಯನ್ನ ಬಹಳ ಹಗುರವಾಗಿ ಎಂದಿಗೂ ತೆಗೆದುಕೊಳ್ಳಬೇಡ್ರಿ.
ಯು ವಿಲ್ ಲೂಸ್ ಯುವರ್ ಚೈಲ್ಡ್, ಐ ಕ್ಯಾನ್ ಪ್ರೊಫೆಸೈ ದಟ್.
ನಿಮ್ಮ ಮಗುವನ್ನ ಬಹಳ ಬೇಗ ಕಳೆದುಕೊಂಡು ಬಿಡ್ತೀರಿ, ಅದನ್ನ ನಾನು ಪ್ರವಾದಿಸುತ್ತೇನೆ ಕೂಡ.
ಬಿಕಾಸ್ ಐ ಹ್ಯಾವ್ ಸೀನ್ ಎನಫ್ ಪೀಪಲ್ ಇನ್ ದಿ ಲಾಸ್ಟ್ 50 ಇಯರ್ಸ್ ಆಫ್ ಮೈ ಲೈಫ್.
ಯಾಕೆಂದ್ರೆ ನಾನು ಅನೇಕ ವಿಶ್ವಾಸಿಗಳನ್ನ ಕಂಡುಕೊಂಡಿದ್ದೀನಿ ಈ ರೀತಿಯಾಗಿ ಕಳೆದ 50 ವರ್ಷಗಳಲ್ಲಿ.
Who never took the exhortation to discipline their children.
ಅವರು ಎಚ್ಚರಿಕೆಯನ್ನ ತೆಗೆದುಕೊಳ್ಳಲಿಲ್ಲ, ತಮ್ಮ ಮಕ್ಕಳನ್ನ ಶಿಸ್ತು ಪಡಿಸಲಿಲ್ಲ.
To bring up their children in the fear of God.
ತಮ್ಮ ಮಕ್ಕಳನ್ನ ದೇವರ ಭಯದಲ್ಲಿ ಬೆಳೆಸಲಿಲ್ಲ.
Bring up their children to obey their parents.
ತಮ್ಮ ಮಕ್ಕಳನ್ನ ಪೋಷಕರಿಗೆ ವಿಧೇಯರಾಗುವುದಕ್ಕೆ ಬೆಳೆಸಲಿಲ್ಲ ಅಥವಾ ನಡೆಸಲಿಲ್ಲ.
And I've seen the result of it years later.
ಬಹಳ ವರ್ಷಗಳ ನಂತರ ಅದರ ಫಲಿತಾಂಶವನ್ನ ನಾನು ಕಂಡುಕೊಂಡೆ.
So those of you who got young children, please learn now.
ಯಾರಾದರೂ ಯೌವನಸ್ಥ ಮಕ್ಕಳನ್ನ ನೀವು ಹೊಂದಿಕೊಂಡಿದ್ದೆ ಆದಲ್ಲಿ ದಯಮಾಡಿ ಈಗ ಅದನ್ನ ಕಲಿತುಕೊಳ್ಳಿರಿ.
This is the most important thing to teach them.
ಇದು ಬಹಳ ಮುಖ್ಯವಾದ ಸಂಗತಿ ನಿಮ್ಮ ಮಕ್ಕಳಿಗೆ ಕಲಿಸಲು.
It's no use sending them to school and teaching them all that.
ಅವರನ್ನ ಶಾಲೆಗೆ ಕಳಿಸಿ ಅದರ ಪಾಠವನ್ನ ಕಲಿಸೋದು ಮಾತ್ರ ಸಾಕಾಗೋದಿಲ್ಲ.
If you don't teach them the most important thing.
ನಿಮ್ಮ ಮಕ್ಕಳಿಗೆ ಬಹಳ ಮುಖ್ಯವಾದ ಸಂಗತಿಯನ್ನ ಕಲಿಸಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ.
Children, obey your parents.
ಚಿಕ್ಕ ಮಕ್ಕಳೇ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರ್ರಿ.
Because that is the first commandment with a promise.
ಯಾಕಂದ್ರೆ ಅದು ವಾಗ್ದಾನದೊಟ್ಟಿಗಿನ ಮೊದಲ ಆಜ್ಞೆಯಾಗಿದೆ.
And what was Jesus symbolizing there?
ಅಲ್ಲಿ ಯೇಸು ಸ್ವಾಮಿ ಏನಂತ ಸಂಕೇತ ಹೇಳ್ತಾ ಇದಾರಪ್ಪ ಅಂದ್ರೆ,
in the home, the first thing that our children must recognize is,
ಮನೆಯಲ್ಲಿ ಮಕ್ಕಳು ಮೊದಲ ಸಂಗತಿ ಗ್ರಹಿಸ್ಕೋಬೇಕಾಗಿದ್ದೇನಪ್ಪ ಅಂದ್ರೆ,
God has instituted authority.
ದೇವರು ಇಲ್ಲಿ ಅಧಿಕಾರವನ್ನ ನೇಮಿಸಿದ್ದಾರೆ ಎಂಬುದಾಗಿ.
Everywhere in society.
ಸಮಾಜದಲ್ಲಿ ಪ್ರತಿಯೊಂದು ಕಡೆ.
Beginning in the home.
ಮೊದಲು ಕುಟುಂಬದಲ್ಲಿ.
And children don't like authority. You know that. You got little children.
ಚಿಕ್ಕ ಮಕ್ಕಳು ಅಧಿಕಾರವನ್ನ ಅಷ್ಟು ಇಷ್ಟಪಡುವುದಿಲ್ಲ. ನಿಮಗೆ ಚಿಕ್ಕ ಮಕ್ಕಳಿದ್ರೆ ಅದು ಗೊತ್ತಾಗುತ್ತೆ ನಿಮಗೆ.
From the age of one itself, they start disobeying.
ಒಂದನೇ ತರಗತಿಯಲ್ಲಿರುವಾಗಲೇ ಅವರು ತಮ್ಮ ಅವಿಧೇಯತೆಯನ್ನ ಪ್ರಾರಂಭಿಸುತ್ತಾರೆ.
They don't like authority.
ಅವರು ಅಧಿಕಾರವನ್ನ ಅಷ್ಟು ಇಷ್ಟಪಡುವುದಿಲ್ಲ.
And if you don't teach them to respect authority when they are at home.
ಅವರು ಮನೆಯಲ್ಲಿರುವಾಗ ಅಧಿಕಾರಕ್ಕೆ ಗೌರವ ಕೊಡಬೇಕು ಎಂಬುದನ್ನ ನೀವು ಕಲಿಸಲಿಲ್ಲ ಅಂದ್ರೆ,
they grow up as rebels to authority.
ಅವರು ಮುಂದೆ ಒಂದು ದಿನ ಅಧಿಕಾರಕ್ಕೆ ಎದುರು ಬೀಳುತ್ತಾರೆ.
Jesus demonstrated.
ಯೇಸು ಸ್ವಾಮಿ ತೋರಿಸಿಕೊಟ್ಟಿದ್ದಾರೆ.
And I, if you allow the Holy Spirit to teach you what all Jesus did from the age of 12 to 30.
ಯೇಸುವು 12 ರಿಂದ 30ನೇ ವಯಸ್ಸಿನವರೆಗೆ ಏನೆಲ್ಲಾ ಮಾಡಿದರು ಎಂಬುದನ್ನ ತೋರಿಸಲು ಪವಿತ್ರಾತ್ಮನನ್ನ ನೀವು ಅನುಮತಿಸುವಾಗ,
ಯು ಕ್ಯಾನ್ ಪುಟ್ ಯುವರ್ ಸೆಲ್ಫ್ ಇನ್ ಡಿಫರೆಂಟ್ ಸಿಚುವೇಶನ್ಸ್ ಯು ಫೈಂಡ್ ಫ್ರಮ್ ಯುವರ್ ಓನ್ ಹೋಮ್.
ನೀವು ನಿಮ್ಮ ಮನೆಗಳಲ್ಲಿ ಆಯಾ ಒಂದು ಸ್ಥಾನಗಳಲ್ಲಿ ನಿಮ್ಮನ್ನ ನೀವು ಇಟ್ಟು ನೋಡ್ಕೊಳ್ರಿ.
ವೇರ್ ಡು ಯುವರ್ ಚಿಲ್ಡ್ರನ್ ಡಿಸ್ಒಬೇ ಯು?
ಎಲ್ಲಿ ನಿಮ್ಮ ಮಕ್ಕಳು ನಿಮಗೆ ಅವಿಧೇಯರಾಗ್ತಾರೆ?
ಇನ್ ವಾಟ್ ಸಾರ್ಟ್ ಆಫ್ ಥಿಂಗ್ಸ್?
ಯಾವ ಯಾವ ಸಂಗತಿಗಳಲ್ಲಿ?
ದೆನ್ ಪಿಕ್ಚರ್ ಜೀಸಸ್ ಇನ್ ಅ ಸಿಮಿಲರ್ ಸಿಚುವೇಶನ್ in his home.
ಅದೇ ಸನ್ನಿವೇಶದಲ್ಲಿ ಅವರ ಮನೆಯಲ್ಲಿ ಯೇಸು ಸ್ವಾಮಿಯನ್ನ ನಿಮ್ಮ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳ್ರಿ.
How did he react?
ಹೇಗೆ ಆ ಒಂದು ಸನ್ನಿವೇಶಕ್ಕೆ ಪ್ರತಿಕ್ರಿಯಿಸಿದರು ಎಂಬುದಾಗಿ.
Many times the children don't want to do something because they are planning to do something else.
ಅನೇಕ ಬಾರಿ ಚಿಕ್ಕ ಮಕ್ಕಳು ಏನಾದರೂ ಒಂದನ್ನು ಮಾಡಲು ಇಷ್ಟಪಡೋದಿಲ್ಲ, ಯಾಕಂದ್ರೆ ಅವರಿಗೆ ಮತ್ತೊಂದು ಯೋಜನೆ ಇರುತ್ತೆ ಅದಕ್ಕಾಗಿ.
And I can imagine Jesus in such situations where.
ಯೇಸು ಸ್ವಾಮಿ ಆ ಒಂದು ಸನ್ನಿವೇಶಗಳಲ್ಲಿ ಹೇಗಿದ್ರು ಎಂಬುದಾಗಿ ನಾನು ಅನೇಕ ಬಾರಿ ಕಲ್ಪಿಸಿಕೊಳ್ತೇನೆ.
His mother told him to do something and he had planned to do something else. ವಾಟ್ ಡಿಡ್ ಹಿ ಡೂ?
ಅವರ ತಾಯಿ ಏನೊಂದು ಮಾಡಲು ಹೇಳ್ತಾರೆ, ಯೇಸು ಸ್ವಾಮಿಗೆ ಮತ್ತೊಂದೇನೋ ಮಾಡಲು ಯೋಜನೆ ಇರತ್ತೆ. ಅವಾಗ ಯೇಸು ಸ್ವಾಮಿ ಏನ್ ಮಾಡ್ತಿದ್ರು?
ಹಿ ಡಿಡ್ನ್ಟ್ ಸೇ ಹ್ಯಾಂಗ್ ಆನ್ ಮದರ್ ಮಾಮ್, ಐ ವಿಲ್ ಕಮ್ ಲೇಟರ್.
ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಿರ್ಲಿಲ್ಲ, ಸ್ವಲ್ಪ ತಡ್ಕೋ ಅಮ್ಮ, ಆಮೇಲೆ ಬರ್ತೀನಿ ಅಂತ.
ಹಿ ಕಂಟಿನ್ಯೂಡ್ ಇನ್ ಸಬ್ಜೆಕ್ಷನ್ ಟು ದೇಮ್.
ಯೇಸು ಸ್ವಾಮಿಯು ತಂದೆ ತಾಯಿಗೆ ಅಧೀನರಾಗುವುದನ್ನ ಮುಂದುವರಿಸುತ್ತಾ ಬಂದಿದ್ದರು.
ವೈ ಇಸ್ ಗಾಡ್ ಸೋ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್ ಪೀಪಲ್ ಟು ಬಿ ಸಬ್ಜೆಕ್ಟ್ ಟು ಅಥಾರಿಟಿ?
ಅಧಿಕಾರಕ್ಕೆ ಅಧೀನರಾಗಬೇಕು ಎನ್ನುವಂತ ವಿಷಯವನ್ನ ಜನರಿಗೆ ಕಲಿಸಲು ದೇವರಿಗೆ ಯಾಕೆ ಅಷ್ಟು ಆಸಕ್ತಿ?
ಬಿಕಾಸ್ ಮೋಸ್ಟ್ ಪೀಪಲ್ ಡೋಂಟ್ ನೋ.
ಯಾಕೆಂದ್ರೆ ಅನೇಕ ಜನರಿಗೆ ಗೊತ್ತಿಲ್ಲ.
ದಟ್ ಇಸ್ ಹೌ ಸಿನ್ ಒರಿಜಿನೇಟೆಡ್ ಇನ್ ದಿಸ್ ಪರ್ಫೆಕ್ಟ್ ಯೂನಿವರ್ಸ್.
ಈ ಒಂದು ಸಂಪೂರ್ಣ ಅಥವಾ ಪರಿಪೂರ್ಣವಾದಂತಹ ಸೃಷ್ಟಿಯಲ್ಲಿ ಪಾಪವು ಅಲ್ಲಿಂದಲೇ ಪ್ರಾರಂಭಗೊಂಡಿದ್ದು.
ಸಿನ್ ಡಿಡ್ ನಾಟ್ ಒರಿಜಿನೇಟ್ ವಿತ್ ಆಡಮ್ ಅಂಡ್ ಈವ್.
ಪಾಪವು ಆದಾಮ ಮತ್ತು ಹವ್ವಳಲ್ಲಿ ಪ್ರಾರಂಭಗೊಂಡಿದ್ದಲ್ಲ.
ದ ಒನ್ ಹೂ ಕೇಮ್ ಟು ಟೆಂಪ್ಟ್ ಆಡಮ್ ಅಂಡ್ ಈವ್, ಸೈತಾನ್.
ಆದಾಮ ಮತ್ತು ಹವ್ವಳನ್ನು ಶೋಧಿಸಲು ಬಂದಂತ ಸೈತಾನನಿಂದ ಪ್ರಾರಂಭವಾದದ್ದು.
ಇಟ್ ಒರಿಜಿನೇಟೆಡ್ ವಿತ್ ಹಿಮ್.
ಅದು ಆತನಿಂದ ಪ್ರಾರಂಭವಾದದ್ದಾಗಿದೆ.
ಗಾಡ್ ನೆವರ್ ಕ್ರಿಯೇಟೆಡ್ ಹಿಮ್ ಆಸ್ ಸೈತಾನ್.
ದೇವರು ಆತನನ್ನ ಸೈತಾನನನ್ನಾಗಿ ಸೃಷ್ಟಿ ಮಾಡಲಿಲ್ಲ.
ಗಾಡ್ ಕ್ರಿಯೇಟೆಡ್ ಹಿಮ್ ಆಸ್ ದ ಹೈಯೆಸ್ಟ್ ಆಫ್ ಏಂಜಲ್ಸ್.
ಇಡೀ ದೂತರಿಗೆ ಬಹಳ ಉನ್ನತವಾಗಿ ಆತನನ್ನ ನೇಮಿಸಿದ್ರು.
ವಿತ್ ಅಥಾರಿಟಿ ಓವರ್ ಸೋ ಮೆನಿ ಏಂಜಲ್ಸ್.
ಅನೇಕ ದೂತರಿಗೆ ಅಧಿಕಾರವಾಗಿ ಆತನನ್ನ ನೇಮಿಸಿದ್ರು.
ಗಾಡ್ ಸೆಡ್, ಐ ಆಮ್ ದಿ ಓನ್ಲಿ ಒನ್ ಹೂ ಹ್ಯಾಸ್ ಅಥಾರಿಟಿ ಓವರ್ ಯು.
ದೇವರು ಆತನಿಗೆ ಹೇಳಿದ್ದು ಒಂದೇ ಒಂದೇನಪ್ಪ ಅಂದ್ರೆ, ನಿನಗಿಂತ ಒಂದು ಅಧಿಕಾರ ಉನ್ನತದಲ್ಲಿರುವಂತದ್ದು ನಾನು ಮಾತ್ರ ಅಂತ.
ದಿಸ್ ಕ್ಲೆವರ್ ಏಂಜಲ್ ಸೆಡ್.
ಈ ಒಂದು ಬುದ್ಧಿವಂತ ಚಾಣಾಕ್ಷ ದೂತನು ಹೇಳಿದ್ದೇನಪ್ಪ ಅಂದ್ರೆ,
ಐ ಡೋಂಟ್ ವಾಂಟ್ ಎನಿಬಡಿ ಟು ಹ್ಯಾವ್ ಅಥಾರಿಟಿ ಓವರ್ ಮೀ.
ನನ್ನ ಮೇಲೆ ಯಾರು ಕೂಡ ಅಧಿಕಾರ ಮಾಡಲು ನನಗೆ ಇಷ್ಟ ಇಲ್ಲ ಎಂಬುದಾಗಿ.
ಐ ವಾಂಟ್ ಟು ಬಿ ದ ಅಪರ್ ಮೋಸ್ಟ್ ಅಥಾರಿಟಿ.
ನಾನೇ ಎಲ್ಲದಕ್ಕಿಂತ ಅತ್ಯುನ್ನತ ಸ್ಥಾನದಲ್ಲಿರಬೇಕು ಅಂತ ಹೇಳಿದನು.
ಯು ರೀಡ್ ದಟ್ ಸ್ಟೋರಿ ಇನ್ ಐಸಾಯಾ ಚಾಪ್ಟರ್ 14.
ಯೆಶಾಯ 14ರಲ್ಲಿ ಆ ಒಂದು ಕಥೆಯನ್ನ ಓದಿ ನೋಡ್ರಿ.
ದಿಸ್ ಇಸ್ ವೈ ವಿ ನೀಡ್ ಟು ಟೀಚ್ ಚಿಲ್ಡ್ರನ್ ಟು ಒಬೇ ದೇರ್ ಪೇರೆಂಟ್ಸ್.
ಇದಕ್ಕಾಗಿ ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕು, ನಿಮ್ಮ ತಂದೆ ತಾಯಿಗೆ ವಿಧೇಯರಾಗ್ರಿ ಅಂತ.
ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಟು ಯು.
ಅದಕ್ಕಾಗಿ ನಾನು ನಿಮಗೆ ಅದನ್ನ ವಿವರಿಸಲು ಇಷ್ಟಪಡ್ತಾ ಇದ್ದೇನೆ.
ಅಂಡ್ ಮೆನಿ ಆಫ್ ಯು ಆರ್ ಪೇರೆಂಟ್ಸ್.
ನೀವು ಅನೇಕರು ಪೋಷಕರಿದ್ದೀರಿ.
ಅಂಡ್ ದ ಲಾರ್ಡ್ ಸೇಸ್ ಟು ದಿಸ್ ಹೈಯೆಸ್ಟ್ ಏಂಜಲ್.
ಕರ್ತರು ಈ ಒಂದು ಬಹಳ ಉನ್ನತವಾದಂತಹ ದೂತನಿಗೆ ಈ ರೀತಿಯಾಗಿ ಹೇಳ್ತಾರೆ.
ಹಿ ವಾಸ್ ನಾಟ್ ದ ಡೆವಿಲ್ ದೆನ್.
ಆತನು ಅಲ್ಲಿವರೆಗೂ ದೆವ್ವವಾಗಿರಲಿಲ್ಲ.
ಹಿ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ಆಲ್ ದಿ ಏಂಜಲ್ಸ್.
ಎಲ್ಲಾ ದೂತರಿಗಿಂತ ಬಹಳ ಸುಂದರವಾಗಿದ್ದಂತವನಾಗಿದ್ದನು.
ಅಂಡ್ ಹಿ ಸೇಸ್ ಟು ಹಿಮ್, ಹಿ ವಾಸ್ ಕಾಲ್ಡ್ ದ ಸ್ಟಾರ್ ಆಫ್ ದ ಮಾರ್ನಿಂಗ್. ಐಸಾಯಾ 14 ವರ್ಸ್ 12.
ಯೆಶಾಯ 14:12ರಲ್ಲಿ ದೇವರು ಆತನಿಗೆ ಈ ರೀತಿಯಾಗಿ ಹೇಳ್ತಾರೆ, ಉದಯದ ಮಗನೇ ಎಂಬುದಾಗಿ.
ಹೌ ಹ್ಯಾವ್ ಯು ಫಾಲನ್ ಫ್ರಮ್ ಹೆವೆನ್, ಓ ಸ್ಟಾರ್ ಆಫ್ ದ ಮಾರ್ನಿಂಗ್.
ಉದಯದ ಮಗನೇ, ಆಕಾಶದಿಂದ ನೀನು ಹೇಗೆ ಬಿದ್ದಿ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
ಓ ಸನ್ ಆಫ್ ದ ಡಾನ್,
ಓ ಉದಯದ ಮಗನೇ.
ವಾಟ್ ಎ ಟೈಟಲ್ ಹಿ ಹ್ಯಾಡ್, ದ ಸ್ಟಾರ್ ಆಫ್ ದ ಮಾರ್ನಿಂಗ್.
ಆತನು ಬೆಳಗಿನ ನಕ್ಷತ್ರ ಎಂಬ ಶಿರೋನಾಮೆಯನ್ನು ಹೊಂದಿಕೊಂಡಿದ್ದನು.
ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ಆಲ್ ಆಫ್ ಗಾಡ್ಸ್ ಕ್ರಿಯೇಟೆಡ್ ಏಂಜಲ್ಸ್.
ದೇವರು ಸೃಷ್ಟಿಸಿದ ದೇವದೂತರಿಗಿಂತ ಬಹಳ ಸುಂದರವಾಗಿದ್ದಂತವನಾಗಿದ್ದನು.
ಬಿಕಾಸ್ ಯು ಸೆಡ್ ಇನ್ ಯೋರ್ ಹಾರ್ಟ್ ಈವನ್ ದೋ ಹಿ ವಾಸ್ ದ ಹೈಯೆಸ್ಟ್.
ಆತನು ಬಹಳ ಉನ್ನತನಾಗಿದ್ದರೂ ತನ್ನ ಹೃದಯದಲ್ಲಿ ಈ ರೀತಿಯಾಗಿ ಯೋಚಿಸಿದ ಪ್ರಕಾರ,
ಹಿ ವಾಸ್ ನಾಟ್ ಹ್ಯಾಪಿ ವಿತ್ ಇಟ್.
ಆತನು ಆ ಸ್ಥಾನದಲ್ಲೂ ಸಂತೋಷ ಇರಲಿಲ್ಲ.
ಐ ವಿಲ್ ಗೋ ಸ್ಟಿಲ್ ಹೈಯರ್.
ನಾನು ಇನ್ನೂ ಉನ್ನತ ಹೋಗಬೇಕು ಅಂತ ಬಯಸಿದನು.
ಇಮ್ಯಾಜಿನ್ ದ ಸ್ಟ್ಯೂಪಿಡಿಟಿ ಹಿಯರ್.
ಆತನಿಗಿದ್ದಂತಹ ಒಂದು ಮೂರ್ಖತನವನ್ನ ಕಲ್ಪಿಸಿಕೊಳ್ಳ್ರಿ ನೀವು.
ಯು ನೋ ಸಿನ್ ಮೇಕ್ಸ್ ಪೀಪಲ್ ಸ್ಟ್ಯೂಪಿಡ್.
ನಿಮಗೆ ಗೊತ್ತಾ, ಪಾಪವು ಜನರನ್ನ ಮೂರ್ಖರನ್ನಾಗಿ ಅಥವಾ ಮೂಢರನ್ನಾಗಿ ಮಾಡಿಬಿಡುತ್ತದೆ.
ಐ ವಿಲ್ ರೇಸ್ ಮೈ ಥ್ರೋನ್ ಅಬವ್ ದ ಸ್ಟಾರ್ಸ್ ಆಫ್ ಗಾಡ್. ನಾಟ್ ಓನ್ಲಿ ದ ಸ್ಟಾರ್ಸ್ ಆಫ್ ಗಾಡ್, ವರ್ಸ್ 14 ದ ಲಾಸ್ಟ್ ಪಾರ್ಟ್, ಐ ವಿಲ್ ಮೇಕ್ ಮೈ ಸೆಲ್ಫ್ ಲೈಕ್ ಗಾಡ್.
14ನೇ ವಚನ ಹೇಳೋ ಪ್ರಕಾರ, ಉನ್ನತವಾದ ಮೇಘ ಮಂಡಲದ ಮೇಲೆ ಏರಿ ಮಹೋನ್ನತನಿಗೆ ಸಮಾನನಾಗುತ್ತೇನೆ ಅಂದುಕೊಂಡಿಯಲ್ಲ ಅಂತ ಹೇಳಲ್ಪಟ್ಟಿದೆ.
ಯು ರಿಮೆಂಬರ್ ದ ಟೆಂಪ್ಟೇಷನ್ ವಿತ್ ವಿಚ್ ದ ಸರ್ಪೆಂಟ್ ಸ್ಪೋಕ್ ಟು ಈವ್.
ಸರ್ಪವು ಹವ್ವಳಿಗೆ ಮಾತನಾಡಿದಂತ ಶೋಧನೆಯನ್ನ ನೀವು ನೆನಪು ಮಾಡಿಕೊಳ್ಳುತ್ತೀರಾ?
ಇಫ್ ಯು ಈಟ್ ದಿಸ್ ಯು ವಿಲ್ ಬಿ ಲೈಕ್ ಗಾಡ್.
ನೀನು ಇದನ್ನ ತಿಂದರೆ ನೀನು ದೇವರಂತಾಗುವಿ.
ದಟ್ಸ್ ವಾಟ್ he tempted him with, the same temptation that he wanted to be like God.
ade shodhaneyinda aatanu shodhisiddu, ade shodhaneyannu saitananu tanu devarantagabeku embudanna bayisiddalli.
God in what way?
devaru andre yava vidadalli?
Not God in a way of loving,
adu ee riti agalla, preetisuvantaddu,
compassionate, good,
ಕರುಣೆ, ಒಳ್ಳೆತನ,
ಸ್ಯಾಕ್ರಿಫಿಷಿಯಲ್ ಲೈಕ್ ಜೀಸಸ್. ನೋ ನೋ, ನಾಟ್ ಗಾಡ್ ಲೈಕ್ ದಟ್.
ಯೇಸು ಸ್ವಾಮಿ ರೀತಿಯಲ್ಲಿ ತ್ಯಾಗ ಮಾಡುವಂತದ್ದು ಇಲ್ಲ ಇಲ್ಲ, ಆ ರೀತಿಯಾಗಲ್ಲ ಬಯಸಿದ್ದಲ್ಲಿ.
ಬಟ್ ಗಾಡ್ ಇನ್ ಹ್ಯಾವಿಂಗ್ ಅಥಾರಿಟಿ,
ಒಂದ್ ರೀತಿ ಅಧಿಕಾರದಲ್ಲಿರಬೇಕು, ಆ ರೀತಿ ದೇವರು ಬಯಸಿದ್ದಲ್ಲಿ.
ಒಬೇ ಮೀ,
ನನಗೆ ವಿಧೇಯನಾಗು.
ದಿ ಏಂಜಲ್ಸ್ ಜಂಪ್ ಟು ಒಬೇ.
ದೂತರು ಹಾರಿ ಬಂದು ಆತನಿಗೆ ವಿಧೇಯನಾಗಬೇಕಾಗಿತ್ತು.
ಸೊ ದಟ್ಸ್ ವಾಟ್ ಹಿ ವಾಂಟೆಡ್.
ಅದೇ ಬೇಕಾಗಿದ್ದು ಸೈತಾನನಿಗೆ.
ಹಿ ಡಿಡ್ನ್ಟ್ ವಾಂಟ್ ಟು ಬಿ ಲವಿಂಗ್ ಅಂಡ್ ಕಂಪ್ಯಾಷನೇಟ್ ಅಂಡ್ ಹಂಬಲ್ ಲೈಕ್ ಗಾಡ್ ವಾಸ್ manifested in the life of Jesus.
ದೇವರ ರೀತಿಯಲ್ಲಿ ಕರುಣೆ ಪ್ರೀತಿ ದೀನತೆ ಆತನಿಗೆ ಬೇಕಾಗಿರಲಿಲ್ಲ. ಯೇಸು ಸ್ವಾಮಿಯ ಜೀವಿತದಲ್ಲಿ ತೋರಿ ಬಂದಂತ ಗುಣಲಕ್ಷಣಗಳಿವು.
And we see that same spirit in every child that is born.
ನಾವು ಅದೇ ಆತ್ಮವನ್ನ ಹುಟ್ಟುವಂತ ಪ್ರತಿಯೊಂದು ಶಿಶುವಿನ ಮೇಲೆ ಕಾಣುತ್ತೇವೆ ನಾವು.
The desire to rebel.
ಆ ಒಂದು ಸಿಡಿದೇಳುವಂತದ್ದು ಅಥವಾ ಎದುರು ಬೀಳುವಂತದ್ದು.
And to push other people down.
ಇತರರನ್ನ ಕೆಳಕ್ಕೆ ತಳ್ಳುವಂತದ್ದು.
To go and grab the biggest piece of cake from the plate.
ತಟ್ಟೆಯಿಂದ ದೊಡ್ಡ ಗಾತ್ರದ ಕೇಕ್ ಅನ್ನ ಎತ್ತಿಕೊಳ್ಳುವಂತದ್ದು.
Always I must be on top of others. I must be on top of others.
ಯಾವಾಗಲೂ ನಾನು ಇತರರಿಗಿಂತ ಮೇಲಿರಬೇಕು, ನಾನು ಇತರರಿಗಿಂತ ಮೇಲಿರಬೇಕು ಎನ್ನುವಂತ ಮನೋಭಾವ.
And you find that spirit in the world.
ಆ ಒಂದು ಆತ್ಮವನ್ನ ನೀವು ಲೋಕದಲ್ಲಿ ಕೂಡ ಕಂಡುಕೊಳ್ಳುತ್ತೀರಿ.
Rebellion against authority. All over the world.
ಇಡೀ ಲೋಕದಲ್ಲಿ ಅಧಿಕಾರಕ್ಕೆ ಎದುರು ಬೀಳುವಂತ ಮನೋಭಾವ ಇದೆ.
People don't like it.
ಜನರು ಅದನ್ನು ಇಷ್ಟಪಡೋದಿಲ್ಲ.
But the thing is,
ಮುಖ್ಯವಾದ ಸಂಗತಿ ಏನಪ್ಪ ಅಂದ್ರೆ,
in the world, if you rebel against authority, you are punished.
ಈ ಲೋಕದಲ್ಲಿ ನೀವು ಅಧಿಕಾರಕ್ಕೆ ಎದುರು ಬೀಳುವಾಗ ನೀವು ದಂಡನೆಗೆ ಒಳಪಡುತ್ತೀರಿ.
There's authority God has placed in the home.
ದೇವರು ಕುಟುಂಬದಲ್ಲಿ ಅಧಿಕಾರವನ್ನ ನೇಮಿಸಿದ್ದಾರೆ.
There's authority God has placed in society.
ಸಮಾಜದಲ್ಲಿ ದೇವರು ಅಧಿಕಾರವನ್ನ ನೇಮಿಸಿದ್ದಾರೆ.
And there's authority God's placed in the church.
ಸಭೆಯಲ್ಲಿಯೂ ಕೂಡ ದೇವರು ಅಧಿಕಾರವನ್ನ ನೇಮಕ ಮಾಡಿದ್ದಾರೆ.
In the home.
ಕುಟುಂಬದಲ್ಲಿ.
Parents.
ತಂದೆ ತಾಯಿ ಬರ್ತಾರೆ.
It's only in the church. I find that people question the authority.
ಸಭೆಯಲ್ಲಿ ಮಾತ್ರ ಜನರು ಅಧಿಕಾರವನ್ನ ಪ್ರಶ್ನೆ ಮಾಡ್ತಾರೆ.
Who made you an authority over me?
ಯಾರು ನಿಮ್ಮನ್ನ ನನ್ನ ಮೇಲೆ ಅಧಿಕಾರವನ್ನಾಗಿ ನೇಮಿಸಿದ್ದು ಅಂತ.
What is the chain of command?
ಏನದು ಯಾವಾಗಲೂ ಆಜ್ಞೆ ಮಾಡುವಂತದ್ದು?
Where do you come in the chain of command?
ಆಜ್ಞೆ ಎಂಬ ಸರಪಳಿಯಲ್ಲಿ ಎಲ್ಲಿಂದ ನೀನು ಬಂದಿದ್ದು ಎನ್ನುವಂಥದ್ದು?
Only in the church.
ಸಭೆಯಲ್ಲಿ ಮಾತ್ರ ಇದು.
If the policeman stops you on the road because you were speeding and he comes, you don't ask him, where's the chain of command? Where do you stand in it?
ನೀವು ವೇಗವಾಗಿ ಗಾಡಿ ಓಡಿಸುವಾಗ ಪೊಲೀಸರು ನಿಮ್ಮನ್ನ ತಡೆದಾಗ ನೀವು ಪ್ರಶ್ನೆ ಮಾಡೋದಿಲ್ಲ, ಆಜ್ಞೆಯನ್ನು ಎಲ್ಲಿಂದ ತೆಗೆದುಕೊಂಡು ಬಂದಿದ್ದೀರಿ ಎಂಬುದಾಗಿ.
You never dare to say that because you're afraid of handcuffs.
ನಿಮಗೆ ಧೈರ್ಯ ಇರೋದಿಲ್ಲ ಆ ರೀತಿ ಕೇಳಕ್ಕೆ, ಯಾಕೆಂದ್ರೆ ನಿಮ್ಮ ಕೈಗೆ ಕೋಳ ಬೀಳತ್ತೆ ಅದಕ್ಕೆ.
You will not say that in your office because you'll be fired the next day.
ನೀವು ಉದ್ಯೋಗ ಮಾಡುವಂತ ಸ್ಥಳದಲ್ಲಿ ಆ ರೀತಿಯ ಪ್ರಶ್ನೆ ಮಾಡೋದಿಲ್ಲ, ಯಾಕೆಂದ್ರೆ ಮರುದಿನವೇ ನೀವು ಕೆಲಸದಿಂದ ಹೊರಗೆ ಬಂದ್ಬಿಡ್ತೀರಿ.
You say that in the church.
ಆದ್ರೆ ಸಭೆಯಲ್ಲಿ ನೀವು ಈ ರೀತಿಯ ಕೇಳ್ತೀರಿ.
Who made you an authority over me?
ನನ್ನ ಮೇಲೆ ನಿನ್ನ ಯಾರು ಅಧಿಕಾರವಾಗಿಟ್ಟಿದ್ದು?
What is the chain of command?
ಏನು ನೀನು ಆಜ್ಞಾಪಿಸುವಂತದ್ದು?
Who put you over me over here?
ನನ್ನ ಮೇಲೆ ಇಲ್ಲಿ ಯಾರು ನಿನ್ನ ನೇಮಿಸಿದ್ದು ಅಂತ.
There you see the spirit of rebellion in so-called believers.
ತಾವು ವಿಶ್ವಾಸಿಗಳು ಎಂದು ಕರೆಯಲ್ಪಡುವವರಲ್ಲಿ ಈ ಒಂದು ಎದುರು ಬೀಳುವಂತ ಆತ್ಮವನ್ನ ನಾವು ಕಂಡುಕೊಳ್ಳುತ್ತೇವೆ.
I've seen it. Many places.
ಅನೇಕ ಸ್ಥಳಗಳಲ್ಲಿ ನಾನಿದನ್ನು ನೋಡಿದ್ದೀನಿ.
Those are the believers I've seen years later. They never grow.
ಆ ವಿಶ್ವಾಸಿಗಳು ಬಹಳ ವರ್ಷಗಳ ನಂತರ ಅವರು ಬೆಳೆಯೋದಿಲ್ಲ.
God's curse is on them.
ದೇವರ ಶಾಪ ಅವರ ಮೇಲೆ ಬಂದಿರುತ್ತದೆ.
They suffer. Their children suffer.
ಅವರು ಬಾಧೆ ಪಡ್ತಿರ್ತಾರೆ, ತಮ್ಮ ಮಕ್ಕಳು ಕೂಡ ಬಾಧೆ ಪಡ್ತಾರೆ.
And many other things happen just because rebellion against authority.
ಅಧಿಕಾರಕ್ಕೆ ಎದುರು ಬೀಳುವಂತ ಒಂದೇ ಒಂದು ಸಂಗತಿಯಿಂದ ಇನ್ನು ಅನೇಕ ಸಂಗತಿಗಳು ಅವರ ಬದುಕಿನಲ್ಲಿ ಘಟಿಸುತ್ತವೆ.
That's what Jesus demonstrated for 18 years.
ಅದಕ್ಕಾಗಿ ಯೇಸು ಸ್ವಾಮಿ ತಮ್ಮ ಜೀವಿತದ 18 ವರ್ಷ ಈ ಕ್ಷೇತ್ರದಲ್ಲಿ ತೋರಿಸಿಕೊಟ್ರು.
That's the only thing written about him.
ಅವರ ಬಗ್ಗೆ ಬರೆದಿದ್ದು ಒಂದೇ ಒಂದು ಸಂಗತಿಯಲ್ಲಿ.
I'm sure he conquered many other sins like lusting as a young man and he conquered.
ಅವರು ಯೌವನಸ್ಥನಾಗಿ ಕಣ್ಣಿನಲ್ಲಿ ಮೋಹಿಸುವಂತ ಒಂದು ಪಾಪವನ್ನ ಜಯಿಸಿದರು.
Many many other things, love of money.
ಹಣದ ಮೇಲಿನ ಪ್ರೀತಿಯನ್ನ ಜಯಿಸಿದರು.
But the only thing written about him is.
ಆದರೆ ಅವರ ಬಗ್ಗೆ ಒಂದು ಸಂಗತಿಯಲ್ಲಿ ಬರೆದಿದ್ದೇನಪ್ಪ ಅಂದ್ರೆ.
He conquered the spirit of rebellion against authority by submitting completely.
ಅವರು ಸಂಪೂರ್ಣವಾಗಿ ಅಧೀನರಾಗುವುದರ ಮುಖಾಂತರ ಅಧಿಕಾರಕ್ಕೆ ಎದುರು ಬೀಳುವ ಆತ್ಮವನ್ನ ಜಯಿಸಿದರು.
Okay. I'll show you one more verse before I sit down.
ನಾನು ಕುಳಿತುಕೊಳ್ಳುವ ಮೊದಲು ಒಂದೇ ಒಂದು ವಚನವನ್ನ ತೋರಿಸುತ್ತೇನೆ.
1 Samuel chapter 15.
1 ಸಮುವೇಲ 15ನೇ ಅಧ್ಯಾಯ.
The sin of Lucifer comes right into the home.
ಲೂಸಿಫರ್ನ ಪಾಪವು ಕುಟುಂಬದೊಳಕ್ಕೆ ನೇರವಾಗಿ ಬಂದೆರಗುತ್ತದೆ.
And tries to come right into the church.
ಸಭೆಯೊಳಗೂ ಕೂಡ ನೇರವಾಗಿ ಬರಲು ಅದು ಪ್ರಯತ್ನಿಸುತ್ತದೆ.
And Jesus exposed that by a life of humility.
ಯೇಸು ಸ್ವಾಮಿ ಅದನ್ನ ತೋರಿಸಿಕೊಟ್ಟರು ತಮ್ಮ ದೀನ ಸ್ವಭಾವದ ಜೀವಿತದಿಂದ.
By never, never questioning authority.
ಅವರು ಎಂದೆಂದಿಗೂ ಅಧಿಕಾರವನ್ನ ಪ್ರಶ್ನೆ ಮಾಡಲೇ ಇಲ್ಲ.
1 Samuel 15.
ಒಂದು ಸಮುವೇಲ 15ನೇ ಅಧ್ಯಾಯ
verse 23.
23ನೇ ವಚನ.
Rebellion is like the sin of witchcraft.
ಎದುರು ಬೀಳುವುದು ಮಾಟ ಮಂತ್ರಗಳಷ್ಟೇ ಪಾಪಪೂರಿತವಾದದ್ದು ಎಂಬುದಾಗಿ ಅಲ್ಲಿದೆ.
Rebellion against authority in the church,
ಸಭೆಯಲ್ಲಿ ಅಧಿಕಾರಕ್ಕೆ ಎದುರು ಬೀಳುವಂತದ್ದು
ಇಸ್ ಲೈಕ್ ಪ್ರಾಕ್ಟಿಸಿಂಗ್ ವಿಚ್ಕ್ರಾಫ್ಟ್.
ಅದು ಮಾಟ ಮಂತ್ರವನ್ನ ಅಭ್ಯಾಸಿಸುವುದಕ್ಕೆ ಸಮವಾಗಿದೆ.
ಅಂಡ್ ಇನ್ ಸಬಾರ್ಡಿನೇಷನ್ ಟು ಅಥಾರಿಟಿ ಇಸ್ ದ ಸೇಮ್ ಆಸ್ ಐಡಾಲಟ್ರಿ, ಇಟ್ಸ್ ಲೈಕ್ ಬೌವಿಂಗ್ ಡೌನ್ ಬಿಫೋರ್ ಅನ್ ಐಡಲ್.
ಅಧಿಕಾರಕ್ಕೆ ಅವಿಧೇಯರಾಗುವಂತದ್ದು ಅಥವಾ ಎದುರು ಬೀಳುವಂತದ್ದು ವಿಗ್ರಹಾರಾಧನೆ ಮಾಡುವುದಕ್ಕೆ ಸಮವಾಗಿದೆ, ಅಂದರೆ ವಿಗ್ರಹಕ್ಕೆ ಅಡ್ಡ ಬೀಳುವಂತದ್ದು.
ಐ ವುಡ್ ಎನ್ಕರೇಜ್ ಯು,
ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹ ಪಡಿಸುತ್ತೇನೆ,
ಇಫ್ ಯು ಆರ್ ಸೀರಿಯಸ್,
ನೀವು ಗಂಭೀರವಾಗಿರೋದಾದ್ರೆ
ಟು ಮೆಡಿಟೇಟ್ ಆನ್ ದಟ್,
ಇದರ ಬಗ್ಗೆ ಧ್ಯಾನಿಸಿರಿ.